यदि तम तव भक्तानाम अस्माकं नृसरे हरे तदा सुकार्यं कार्यज्ञ प्रलयर्कायित प्रभ हरिकथामृत सार गुरुगळ करुणदिंदा पणितु पेळुवे परम भगवत भक्तरिदनादरदि केळुवुदु कृष्ण ಪಂಚತನ್ಮಾತ್ರ ಸಂಧಿಯಲ್ಲಿ ಈ ಒಂದು ಭಾರಬೃನ್ ನಾಮಕನ 1624 ಮೂರ್ತಿಗಳು ಚರಾಚರದಿ ಸರ್ವತ್ರ ತುಂಬಿಹವು 6-4 ಜಡಗಳಲ್ಲಿ 16 ಚೇತನಗಳಲ್ಲಿ ಚಿಂತಿಸೆ ತೋರಿಕೊಂಬನು ತನ್ನ ರೂಪವ ಸರ್ವಠಾವಿನಲ್ಲಿ ಅಂತ ಇದು ನೋಡ್ತಾ ಬಂದಿವಿ. ಸೊ ಭಾರಬೃನ್ ನಾಮಕ ಅಂದ್ರೆ ಅದು ವಿಷ್ಣು ಸಹಸ್ರನಾಮದಲ್ಲಿ ಬಂದಿರುವಂತದ್ದು. ಅದನ್ನ ನೋಡಿದ್ದೀವಿ ಭಾರ ಅಂತ ಹೇಳುವಾಗ ಯಾವ ಭಾರ ಅಂತ ತಗೊಂಡಾಗ ಅದು ವಿವರವಾಗಿ ಅಲ್ಲಿ ಕೊಟ್ಟಿದ್ದಾರೆ. ಭಾರ ಅಂದ್ರೆ ಎಲ್ಲವೂ ಬರುತ್ತೆ. ಮೂಲತಃ ಆ ಭಾರ ಅಂದ್ರೆ ತನ್ನ ಹೃದಯದಲ್ಲಿ ಆ ಒಂದು ವಕ್ಷಸ್ಥಲದಲ್ಲಿ ಲಕ್ಷ್ಮಿಯನ್ನ ಬಾಂಬೋ ಶಬ್ದದಿಂದ ಆ ಒಂದು ಲಕ್ಷ್ಮಿಯನ್ನ ಹೊತ್ತುಕೊಂಡಿದ್ದಾನೆ ಅಂತ. ಈ ರೂಪವನ್ನೇ ನಾವು ಲಕ್ಷ್ಮಿಯನ್ನ ಹೊತ್ತುಕೊಂಡಿರುವಂತ ವಕ್ಷಸ್ಥಲದಲ್ಲಿ ಇರುವಂತ ಲಕ್ಷ್ಮಿಯಲ್ಲಿ ಇಟ್ಟಿರುವಂತ ರೂಪವನ್ನೇ ನಾವು ಶುಕ್ರವಾರ ಪೂಜೆ ಇದು ವಿಶೇಷವಾಗಿ ಅದೆಲ್ಲ ಮಾಡ್ತೀವಿ ನಾವು. ಸೊ ಭಾರಬೃನ್ ನಾಮಕನ. ಸೊ ಇದು ಹೇಳುವಾಗ ಇಲ್ಲಿ ಅಕ್ಷರ ಸಂಖ್ಯೆಯಿಂದಲೂ ನೋಡಬಹುದು. ಅಕ್ಷರ ಸಂಖ್ಯೆಯಲ್ಲಿ ಭಾರಬೃತ್ ಅಂತ ಬಂದಿದೆ ವಿಷ್ಣು ಸಹಸ್ರನಾಮದಲ್ಲಿ. ಸೊ ಇದು ಹಾಕಿದ್ರೆ ಭಾ ಅಂದ್ರೆ 4ನೇದು ಬರುತ್ತೆ, ರ ಅಂದ್ರೆ ಭಾರ 2ನೇದು ಬರುತ್ತೆ, ಆಮೇಲೆ ಭಾರ ಬೃತ್ ಅಂತ ಬರುವಾಗ ಬೃ ಬರುವಾಗ ಭ 4 ರ ಬೃ ಅಂದ್ರೆ ಭ ಪ್ಲಸ್ ರ 4 ಭ 4ನೇದು ರ ಯರ 2ನೇದು ಅದು 4+2 6 ಆಗತ್ತೆ. ಭಾರಬೃತ್ತ ಬರತ್ತೆ, ತಗೆ ಒಂದಾಗತ್ತೆ. ಸೊ ಭಾರಬೃತ್ ಅಂದ್ರೆ ಬಂದ್ರೆ 4-4-2-6-1 ಬಂತು. ಸೊ ಇದು ರಿವರ್ಸ್ಲಿ ಹಾಕಿದ್ರೆ ನಮ್ಗೆ 1624 ಆಗತ್ತೆ. ಸೊ ಈ 1624 ರೂಪ ಅದೇ ನೋಡಿದ್ರೆ ಆಸ್ ಇಟ್ ಈಸ್ ಇಟ್ ಮೇಕ್ ಸೆನ್ಸ್. 1624 ಹಾಗೆ ಹೇಳಿದ್ದಾರೆ. ಭಾರಬೃನ್ ನಾಮಕನ 1624 ಮೂರ್ತಿಗಳು ಚರಾಚರ ಚರಾಚರದಿಂದ ಅಲ್ಲಿ ನೋಡಿದ್ದೀವಿ ಹಾಗೆ ಜಡದಲ್ಲಿನೂ ಇದ್ದಾನೆ ಚೇತನಗಳಲ್ಲಿನೂ ಇದ್ದಾನೆ ಅಂತ. ಜಡಗಳಲ್ಲಿ 24 ಚೇತನಗಳಲ್ಲಿ 16 ಅಂತ ಆಯ್ತು. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಯಾಕೆಂದ್ರೆ ನಾವು ಸಾಧನೆ ಮಾಡುವಾಗ 24 ಇಟ್ಕೊಂಡೇನೆ ನಡೆಯುತ್ತಲ್ಲ, ನಮ್ಮ ದೇಹ ಅಂದ್ರೆ 24 ಆಯ್ತಲ್ಲ ಅದು. ಸೊ ಯಾಕೆ ಪ್ರತ್ಯೇಕವಾಗಿ 24 ಜಡಗಳಲ್ಲಿ ಚೇತನಗಳಲ್ಲಿ 16 ಅಂತ ಯಾಕೆ ಅವರು ಹೇಳಬೇಕು? ಆ ಜಡಗಳು ಹೊರಗಡೆ ಇರುವಂತ 24 ತತ್ವಗಳು ಈ ದೇಹದಲ್ಲಿ ನಮ್ಮ ಸ್ಥೂಲ ದೇಹದಲ್ಲೇ ಇದಲ್ಲ. ಸೊ ಇದನ್ನ ಯಾಕೆ ಹೇಳಿದ್ರು ಅಂದ್ರೆ ಅಲ್ಲಿ ಹೇಳ್ತಾರೆ, ಇದು ಯಾಕೆ ಹೇಳಿದ್ದಾರೆ ಅಂದ್ರೆ ಈ ಒಂದು ಜನ್ಮ ಈ ಒಂದು ದೇಹದಲ್ಲಿ ಮಾತ್ರ ಅಲ್ಲ 24 ಇರೋದು, ಈ ಸ್ಥೂಲ ದೇಹದಲ್ಲಿ ನಮಗೆ ಇದೆ. ಸ್ಥೂಲ ದೇಹದಲ್ಲಿ ಈ ತತ್ವಗಳು 24 ಇದೆ. ಈ ಸ್ಥೂಲ ದೇಹ ಈ ಜನ್ಮದಲ್ಲಿ ನಾವು ಸಾಧನೆ ಮಾಡಿದ ಮೇಲೇನು ಇದು ನಮ್ಮನ್ನ ಬಿಟ್ಟು ಹೋಗೋದಿಲ್ಲ. ನಾವು ಏನೇ ಈ ಭಾರಬೃತ್ ಎಂಬ ಶಬ್ದದಿಂದ ಆ ಕೂರ್ಮರೂಪವ ಚಿಂತನೆಯನ್ನ ನಾವು ಮಾಡಿದರೆ ಏನಾಗತ್ತೆ ಅಂದ್ರೆ ಇಲ್ಲಿ ಮಾತ್ರ ಈವಾಗ ಮಾತ್ರನೇ ಅಂತಿಲ್ಲ, ಈ ಪುಣ್ಯ ನಮ್ಗೆ ಈ ದೇಹವನ್ನ ಈ ಜೀವ ಬಿಟ್ಟು ಹೋದನ್ನು ಬರುತ್ತೆ. ಅದು ಹೇಗೆ ಅಂದ್ರೆ ಹೇಳ್ತಾರೆ, ಈ ಜೀವ ಈ ದೇಹವನ್ನ ಬಿಟ್ಟು ಹೋಗುವಾಗ ಈ ಶರೀರ 24 ತತ್ವದಿಂದ ಇರುವಂತ ಈ ಶರೀರ ಇದಲ್ಲ, ಇದು ಏನಾಗತ್ತೆ ಅಂದ್ರೆ ಈ ಒಂದು ಎಲ್ಲೋ ಈ ಪಂಚಭೂತ ನಾವು ನೋಡ್ತೀವಿ ಕಣ್ಣ ಮುಂದೆನೆ, ನಾವು ಆ ದೇಹ ನಶ್ವರ ಆಗಿ ಕಂಪ್ಲೀಟ್ ಆಗಿ ಡಿಜನರೇಟ್ ಆಗಿ ಹೋಗ್ಬಿಡುತ್ತೆ. ಅಂದ್ರೆ ಏನಾಗತ್ತೆ, ಒಂದೊಂದು ತತ್ವಗಳು ಒಂದೊಂದು ಪಂಚಭೂತಗಳು ಜೊತೆಯಲ್ಲಿ ಹೋಗ್ಬಿಡತ್ತೆ, ಮಣ್ಣು ಜೊತೆಯಲ್ಲಿ ಹೋಗ್ಬಿಡತ್ತೆ, ನೀರಲ್ಲಿ ಹೋಗ್ಬಿಡತ್ತೆ, ಆ ಬೆಂಕಿಯಲ್ಲಿ ನಾವು ಹಾಕ್ತೀವಲ್ಲ ಅಂತ್ಯಕ್ರಿಯೆ ಮಾಡುವಾಗ ಬೆಂಕಿಯಲ್ಲಿ ಅದಾಗತ್ತೆ, ಆಮೇಲೆ ಗಾಳಿ ಆಕಾಶ ಇದು ಹಾಗಾಗಿ ಹೋಗ್ಬಿಡತ್ತೆ, ಇದು ಪಂಚಭೂತಗಳು ಹೋಯ್ತಲ್ಲ ಅಂತ ಹೇಳಿದ್ರೆ ಅದು ಸೂಕ್ಷ್ಮ ಅಂಶದಲ್ಲಿ ಆ ಒಂದು ಜೀವನ ಜೊತೆಯಲ್ಲಿ ಇದು ಒಂದು ಸ್ಥೂಲವಾಗಿರೋದು ಹೋಗುತ್ತೆ, ಸೂಕ್ಷ್ಮದಲ್ಲಿ ಈ ಪಂಚಭೂತಗಳು ಹೋಗತ್ತಂತೆ. ಆಮೇಲೆ ಪಂಚಭೂತಗಳು ಆದ ಮೇಲೆ ಪಂಚ ಇಂದ್ರಿಯಗಳಿದಲ್ಲ, ಇಂದ್ರಿಯಗಳು ತೇಜೋಮಯವಾದದ್ದು, ಈ ಇಂದ್ರಿಯಗಳು ಒಂದು ಅಂಶದಿಂದ ಇಲ್ಲಿ ಆಯಾ ದೇವತೆಗಳಲ್ಲಿ ಹೋಗ್ಬಿಡತ್ತೆ. ಒಂದೊಂದು ದೇವತೆ ನಾವು ಒಂದೊಂದು ಇಂದ್ರಿಯಕ್ಕೆ ಒಂದೊಂದು ದೇವತೆ ಹೇಳಿದ್ರೆ ಅದು ಒಂದೊಂದು ಅಂಶದಿಂದ ಅದು ವಿಡ್ರಾ ಆಗಿ ಹೋಗ್ಬಿಡುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಅದಲ್ಲಿ ಇರುವಂತ ಒಂದು ಅಂಶ ಈ ಪಂಚಭೂತಗಳು ಎಲ್ಲೆಲ್ಲಿ ಹೋಗುತ್ತೋ ಆ ಪಂಚಭೂತ ಇದು ಬ್ರಹ್ಮಸೂತ್ರದಲ್ಲಿ ಮೂರನೇ ಇದಲ್ಲಿ ಮೊಟ್ಟ ಮೊದಲು ಇದನ್ನೇ ಹೇಳ್ತಾರೆ, ವೈರಾಗ್ಯ ಬರ್ಲಕ್ಕೆ ಇದನ್ನ ಹೇಳ್ತಾರಲ್ಲಿ.
ಈ ಒಂದು ಪಂಚಭೂತಗಳ ಜೊತೆಯಲ್ಲಿ ಪಂಚ ಇಂದ್ರಿಯಗಳು ಒಂದು ಅಂಶದಲ್ಲಿ ಆ ಜೀವನ ಜೊತೆ ಜೊತೆ ಜೊತೆನೇ ಹೋಗತ್ತಂತದ್ದು. ಅದು ಜೀವನನ ಬಿಟ್ಟು ಇರೋದೇ ಇಲ್ಲ, ಅದು ಹೋಗುತ್ತೆ. ಆ ಜೊತೆಯಲ್ಲಿ ಮನಸ್ಸು ಹೋಗುತ್ತೆ. ಸೊ ಎಲ್ಲವೂ ಹೋಗತ್ತಕ್ಕೋಸ್ಕರ ಅದನ್ನ ಇಲ್ಲಿ ಷೋಡಶ ಕಲಾ ಅಂತ ಹೇಳುವ ಮೂಲಕವಾಗಿ, ಈ ಷೋಡಶ ಕಲಾ ಹಿಸ್ಟ್ರಿ ಅಂತ ಹೇಳುವ ಮೂಲಕವಾಗಿ, ಈ ದೇಹ ಭಾರ ಮಾತ್ರ ಅಲ್ಲ, ಈ ದೇಹದಿಂದ ಈ ರೂಪ ಚಿಂತನೆ ಮಾಡಿದ್ದ ಆ ಒಂದು ಫಲವನ್ನ, ಅದು ಮಾತ್ರ ಇಲ್ಲ, ಆ ಭಾರವನ್ನು ಅಂದ್ರೆ ಅಲ್ಲಿ ಭಾರನೇ ಇರೋದಿಲ್ಲ, ಅದು ಬೇರೆ ತರ ಸ್ಥೂಲ ದೇಹ ಹೋಯ್ತು, ಸ್ವಲ್ಪ ಸ್ವಲ್ಪ ಸೂಕ್ಷ್ಮ ಯಾತನಾ ದೇಹ, ಅದಕ್ಕೆ ಏನ್ ಭಾರ ಇರುತ್ತಂದ್ರೆ ಅಲ್ಲಿ ಏನೇನೆಲ್ಲ ಇದೆ, ಅಲ್ಲಿ ಕರ್ಮ, ಆ ಜೀವ ಮಾಡಿದ ಕರ್ಮ ಎಲ್ಲವನ್ನು ಆ ಒಂದು ಅಂಶದಿಂದ ಅಲ್ಲಿ ಕೆಲವು ದೇವತೆಗಳು ಇದ್ದೇ ಇರ್ತಾರ, ಅವರ ಎಲ್ಲರನ್ನೂ ಹೊತ್ತುಕೊಂಡು ಈ 16 ಕಲೆಗಳು, 16 ಕಲೆಗಳು ಅಂದ್ರೆ ಒಂದು ಮುಖದಿಂದ ನೋಡಿದ್ದೀವಿ ನಾವು, ಆ ಒಂದು 10 ಇಂದ್ರಿಯಗಳು, ಪಂಚಭೂತ, ಮನಸ್ಸು ಅಂತ. ಸೊ ಒಂದು ಸೂಕ್ಷ್ಮ ಅಂಶದಿಂದ ಇದು ಹೋಗುತ್ತೆ. ಅದ್ರ ಜೊತೆಯಲ್ಲಿ ಅದು ಹೋಗುವಾಗ ಅದ್ರ ಜೊತೆಯಲ್ಲಿ ಆ ದೇವತೆಗಳು ಇರ್ತಾರೆ, ಈ ಕಲಾಭಿಮಾನಿ ದೇವತೆಗಳು ಅದರಲ್ಲಿ ಇರುತ್ತಾರೆ. ಅವರು ಅದು ವ್ಯಕ್ತ ಆಗೋದಿಲ್ಲ ಪೂರ್ತಿಯಾಗಿ. ಇದಕ್ಕೊಂದು ಎಕ್ಸಾಂಪಲ್ ಏನಂದ್ರೆ, ಒಂದು ಪ್ರಶ್ನೆ ಬರುತ್ತೆ, ಸರಿ ಈ ದೇಹವನ್ನ ಬಿಟ್ಟು ಈ ಜೀವ ಹೋಗಿದ್ದಾನೆ, ಹೋದಾಗ ಎಲ್ಲವೂ ಇದೆ ಅಂತ ಹೇಳ್ತಾ ಇದ್ದೀರಲ್ಲ, ಅದಕ್ಕೆ ಇಂದ್ರಿಯ ಒಂದು ಅಂಶದಲ್ಲಿ ಇದೆ, ಆ ಪಂಚಭೂತ ಒಂದು ಅಂಶದಿಂದ ಇದೆ ಅಂತ ಹೇಳ್ತೀರಲ್ಲ, ಆವಾಗ ನಾವು ಅದಕ್ಕೆ ತಿಂಗಳು ತಿಂಗಳು ಮಾಸಿಕ ಅದು ಇದೆಲ್ಲ ಮಾಡುವಾಗ ಅದು ಯಾಕೆ ತಗೊಳ್ಳೋದಿಲ್ಲ, ಎಲ್ಲ ಇದೆ ಅಂತ ಹೇಳ್ತೀರಲ್ಲ, ಅದಕ್ಕೆ ಇಂದ್ರಿಯ ಇದೆ ಅಂತ ಅದಕ್ಕೆ ಏನು ಪ್ರೂಫ್ ಅಂದ್ರೆ, ಅದಕ್ಕೆ ಹೇಳ್ತಾರೆ ಇಂದ್ರಿಯ ಎಲ್ಲ ಅದಕ್ಕೆ ಇದೆ, ಇದ್ರನು ಇಂದ್ರಿಯಗಳು ಈ ದೇಹವನ್ನ ದೇಹದಲ್ಲಿ, ದೇಹದ ಮಹತ್ವ ಏನು ಅಂದ್ರೆ ಈ ದೇಹ ದೇವರು ಕೊಟ್ಟಾಗೆ ಈ ಪಂಚಭೂತ ಅದು ಬೆಳೆಯುತ್ತ ನೋಡಿ, ಉಪಚಯಾಗಿ ಒಂದು ಮಗುವಿಂದ ಬೆಳೆಯುತ್ತಾ ಬೆಳೆಯುತ್ತಾ ಬಂದ್ರೆ ಈ ಪಂಚಭೂತ ಬಲದಿಂದ ಪೂರ್ತಿ ವಿಕಾಸ ಆಗಿ ಬಲದಿಂದ ಆ ಇಂದ್ರಿಯಗಳಿಗೆ ಪೂರ್ಣ ಸಾಮರ್ಥ್ಯ ಬರುತ್ತೆ. ಈ ಒಂದು ಪಂಚಭೂತ ದೇಹ ಇದನ್ನ ಅದು ಬಿಟ್ಟ ಮೇಲೆ ಆ ಇಂದ್ರಿಯಗಳು ಇದೆ ಇದ್ರನು ಅದು ಸತ್ತದಂತೆ ಇರುತ್ತೆ, ಅದಕ್ಕೆ ಆ ಸಾಮರ್ಥ್ಯ ಇರೋದಿಲ್ಲ. ನೀವು ಇಟ್ಟ ಪಿಂಡಗಳನ್ನ ಅದು ತಕೊಂಡು ಉಣ್ಣುವಂತ ರೀತಿಯಲ್ಲಿ ಅದಕ್ಕೆ ಇರಲ್ಲ. ಸೊ ಒಂದು ಅರ್ಧ ಅಂಶ, ಒಂದು ಕೆಲವು ಅಂಶಗಳು ಮಾತ್ರನೇ ಹೋಗುತ್ತೆ, ಕೆಲವು ಅಂಶ ಆಯಾ ತತ್ವಗಳಿಗೆ ಹೋಗ್ಬಿಡತ್ತೆ ಅಂತ ಹೇಳ್ತಾರೆ, ಅದಕ್ಕೆ ಶಕ್ತಿ ಇರೋದಿಲ್ಲ. ಸೊ ಅದು ಹೋಗುವಾಗ ಅಲ್ಲಿ ಏನೇನು ಕರ್ಮಗಳಿದೆಯೋ, ಅಲ್ಲಿ ಇರುವಂತ ದೇವತೆಗಳು ಏನೇನು ದೇವತೆಗಳು, 16 ದೇವತೆಗಳು ಇರ್ತಾರಂದ್ರೆ ಅಲ್ಲಿ ಹೇಳ್ತಾರೆ, ಫಸ್ಟ್ ಶ್ರದ್ಧಾನಾಮಕಳಾಗಿ ಭಾರತೀ ದೇವಿಯೇ ಇರ್ತಾಳಂತೆ, ಶ್ರದ್ಧಾ, ಮತ್ತು ನೆಕ್ಸ್ಟ್ ಬರೋದು ಒಂದು ಮನಸ್ಸು ಅಂತ ಬರುತ್ತೆ, ಶ್ರದ್ಧಾ ಮನಸ್ಸು. ಮನಸ್ಸು ಒಂದು 16 ಕಲೆಗಳು ಅಂತ ಹೇಳ್ತೀವಿ, 16 ಕಲೆಗಳಿಗೆ ನಾವು ಬಂದು 10 ಇಂದ್ರಿಯಗಳು, ಪಂಚಭೂತಗಳು ಮತ್ತು ಒಂದು ಮನಸ್ಸು ಅಂತ ನೋಡಿದ್ದೀವಿ. ಅದಕ್ಕೆ ಸಂಬಂಧಪಟ್ಟ ಅಂದ್ರೆ ಅದು ಮೂಲಕವಾಗಿ ನಮ್ಗೆ ಇಲ್ಲಿ ಕಾರ್ಯಗಳೆಲ್ಲ ಆಗ್ತಾ ಇರತ್ತಲ್ಲ, ಅದಕ್ಕೆ ಅಭಿಮಾನಿಯಾದ ದೇವತೆಗಳು 16 ದೇವತೆಗಳು ಹೇಳ್ತಾರೆ. ಇದು ಹೇಗಿದೆ ಅಂದ್ರೆ ಆ ಶ್ರದ್ಧಾ ಅಂದ್ರೆ ಅದ ಆಸ್ತಿಕ್ಯ ಬುದ್ಧಿಯಿಂದ ಕೂಡಿದಂತ ಆ ಜೀವಕ್ಕೆ ಆ ಒಂದು ಭಾರತೀ ದೇವಿ ಒಟ್ಟಿಗೆ ಇರ್ತಾಳಂತ. ಮುಖ್ಯ ಪ್ರಾಣರು ಅಲ್ಲಿ ಇರ್ಬೇಕು, ಮುಖ್ಯ ಪ್ರಾಣರು ಭಾರತೀ ದೇವಿ ಅಲ್ಲಿ ಇರ್ತಾರೆ, ಆ ಜೀವನನ್ನ ಹಿಡ್ಕೊಂಡು ಮುಖ್ಯ ಪ್ರಾಣ ಇರ್ತಾನೆ. ಅದಕ್ಕೆ ಒಂದು ಅದು ಮಾಡಿದಂತ ಆಸ್ತಿಕ್ಯ ಬುದ್ಧಿ, ಆಸ್ತಿಕ್ಯ ಬುದ್ಧಿ ಅಂದ್ರೆ ಇದ ಅಂಬೋ ಪ್ರಜ್ಞೆ, ಇದ ಸ್ವರ್ಗ ಇದ, ಭೂಮಿ ಇದ, ದೇವರಿದಾನ, ದೇವತೆಗಳಿದ್ದಾನ, ಈ ಪ್ರಜ್ಞೆಗಳು ಇದನ್ನ ನಿಯಮನೆ ಮಾಡುವಂತವಳು ಆ ಒಂದು ಭಾರತೀ ದೇವಿ ಅವಳು. ಮತ್ತು ಅದಕ್ಕೇನೋ ಒಂದು ಮನಸ್ಸಿರುತ್ತಂತ, ಶಾಶ್ವತ ಮನ ಮೊದಲಾದ ಇಂದ್ರಿಯಗಳು ಅಂತ ಅಲ್ಲಿ ಮನಸ್ಸಿಗೆ ಹೇಳುವಾಗ ಮೂರನೇ ಸಂಧಿಯಲ್ಲಿ ಶಾಶ್ವತ ಎಂಬ ಪದವನ್ನ ಉಪಯೋಗ ಮಾಡಿದ್ದಾರೆ. ಅಂದ್ರೆ ಮನಸ್ಸು ಈ ದೇಹವನ್ನ ಬಿಟ್ಟ ಮೇಲೇನು ಅದಕ್ಕೆ ಮನಸ್ಸು ಅಂತ ಇರುತ್ತೆ, ಅದಕ್ಕೆ ಅಷ್ಟು ಸಾಮರ್ಥ್ಯ ಇರೋದಿಲ್ಲ, ಅಷ್ಟೇ ಪಂಚಭೂತಗಳ ಆ ಕನೆಕ್ಷನ್ ಸ್ವಲ್ಪ ಹೊರಟೋಗಿದೆ, ಪೂರ್ಣ ಪ್ರಮಾಣದಲ್ಲಿ ಹೊರಟೋಗಿದಕ್ಕೋಸ್ಕರ ಅದಕ್ಕೆ ಆ ಸಾಮರ್ಥ್ಯ ಇರೋದಿಲ್ಲ. ಬಟ್ ಮನಸ್ಸು ಶಾಶ್ವತ, ಎಷ್ಟು ಕಾಲ ನಮ್ಗೆ ಲಿಂಗದೇಹ ಇರುತ್ತೋ ಅಷ್ಟು ಕಾಲ ಈ ಜಡ ಮನಸ್ಸಿರುತ್ತೆ. ಲಿಂಗದೇಹ ಹೋದ ಮೇಲೂ ಅದಕ್ಕೆ ಕಾರಣವಾಗಿರುವಂತ ಸ್ವರೂಪದಲ್ಲಿ ಇರುವಂತ ಆ ಮನಸ್ಸು ಅಂತೂ ಇದ್ದೇ ಇರುತ್ತೆ. ಸೊ ಇಲ್ಲಿ ಹೇಳೋ ಶಾಶ್ವತ ಮನಸ್ಸು ಅಂತ ಹೇಳುವಾಗ ಈ ಒಂದು ಸಂಸಾರದಲ್ಲಿ ಯಾವತ್ತೂ ನಮ್ಮ ಜೊತೆ ಜೊತೆ ಜೊತೆನೇ ಮನಸ್ಸಿರುತ್ತೆ, ಅಲ್ಲೇ ನಾವು ಮಾಡಿದ ಕರ್ಮಗಳು ಎಲ್ಲವೂ ಅಲ್ಲಿ ಇರುತ್ತೆ. ಸೊ ಈ ಮನಸ್ಸಿಗೆ ರುದ್ರದೇವರು ಇರ್ತಾರೆ, ರುದ್ರದೇವರಾದ ಮೇಲೆ ಇಂದ್ರಿಯಗಳು ಇರುತ್ತೆ, 10 ಇಂದ್ರಿಯಗಳು ಅಂತ ಹೇಳಿದೀವಲ್ಲ, 10 ಇಂದ್ರಿಯಗಳಿಗೆ ಆ ಒಂದು ಪ್ರಚೋದನೆ ಕೊಡ್ಲಕ್ಕೆ ಇಂದ್ರದೇವರು ಇರ್ತಾರೆ. ಅದು ಮಾತ್ರ ಇರೋಲ್ಲ, ಅಲ್ಲೇ ಅನ್ನ ವೀರ್ಯ ತಪೋ ಅಂತ ಹೇಳ್ತಾರೆ. ಅನ್ನ ಅಂತ ಹೇಳುವಾಗ ಆ ಚಂದ್ರ, ಆ ಚಂದ್ರನು ಒಂದು ಅಂಶದಿಂದ ಆ ಜೀವನ ಜೊತೆಯಲ್ಲಿ ಹೊರಟು ಹೋಗ್ತಾನೆ. ಮತ್ತು ವೀರ್ಯ, ಅನ್ನ ಊಟ ಮಾಡ್ತೀವಿ, ಅನ್ನದಿಂದ ನಮ್ಗೆ ಬರೋದು ವೀರ್ಯ ಅಂತ ಹೇಳ್ತಾರೆ. ಈ ವೀರ್ಯಕ್ಕೆ ವಿಶೇಷವಾಗಿ ಏನ್ ಹೇಳ್ತಾರೆ, ವೀರ್ಯವೇ ಆ ರೇತೋ ಆ ಜನನ ಇಂದ್ರಿಯಕ್ಕೆ ಎಲ್ಲದಕ್ಕೇನೆ ಹೋಗುವಂತ ಆ ತರದ ವೀರ್ಯ. ವೀರ್ಯ ಇಸ್ ನಾಟ್ ಜಸ್ಟ್ ದ ಬಲ ಮಾತ್ರ ಇಲ್ಲ, ಮುಂದೆ ಸಂತತಿ ಆಗುವಂತೆ ಮಾಡುವಂತ ಶಕ್ತಿ ಅದು. ಅದಕ್ಕೆ ಕೊಡುವನು ವರುಣ. ಆಮೇಲೆ ತಪೋ ಅಂತ ಹೇಳುವಾಗ ಅಗ್ನಿ, ಆ ಒಂದು ಚಿಂತನೆಯನ್ನು ಕೊಡ್ಲಕ್ಕೆ ಅಗ್ನಿ ಇದ್ದಾನೆ. ಮತ್ತು ಪಂಚಭೂತಗಳು ಇರುತ್ತೆ ಅಂತ. ಪಂಚಭೂತಗಳು ಏನಿರುತ್ತೆ ಅಂದ್ರೆ ಒಂದು ಸಣ್ಣ ಪರಿಮಾಣದಲ್ಲಿ ಆ ಜೀವನ ಜೊತೆಯಲ್ಲಿ ಹೋಗುತ್ತೆ ಅಂತ ಹೇಳಿದಿಲ್ಲ. ಆ ಹೋಗುವಾಗ ಯಾವ ದೇವತೆಗಳು ಇರ್ತಾರೆ ಅಂದ್ರೆ ಆ ಒಂದು ಆಕಾಶಕ್ಕೆ ಗಣಪತಿ, ಮತ್ತು ವಾಯು, ವಾಯುಗೆ ಬಂದು ವಾಯುಪುತ್ರನಾದಂತ ಮರೀಚಿ, ಮತ್ತು ಅಗ್ನಿ ಅಂತ ಬರುವಾಗ ಅಗ್ನಿಪುತ್ರನಾದಂತ ಪಾವಕ. ನೋಡಿದ್ರೆ ಈ ಒಂದು ತಾರತಮ್ಯ ಕ್ರಮ ಕರೆಕ್ಟ್ ಆಗಿ ಇಲ್ಲಿ ಬರಬೇಕು. ಅದಕ್ಕೆ ಗಣೇಶ ಆದ ಮೇಲೆ ಮರೀಚಿ, ಅದೇ ಸೇಮ್ ಕಕ್ಷೆಯಲ್ಲಿ ಮರೀಚಿ ಆ ವಾಯುಗೆ, ಅಗ್ನಿ ಅಂದ್ರೆ ಪಾವಕ, ವಾಯುಪುತ್ರನಾದಂತ ಆ ಪಾವಕ ಇರ್ತಾನೆ. ಪಾವಕ ಆದ ಮೇಲೆ ಆ ಒಂದು ದೆನ್ ಲೋಕಾಭಿಮಾನಿ. ಲೋಕಾಭಿಮಾನಿ ಅಂದ್ರೆ ಯಾವ ಯಾವ ಜಾಗ ಎಲ್ಲೆಲ್ಲಿ ಇದೀವೋ ಅಲ್ಲೆಲ್ಲ ಇರುವಂತ, ಅದಕ್ಕೆ ಲೋಕಗಳ ಅಭಿಮಾನಿಯಾದಂತ ಆ ಲೋಕ ಅಂದ್ರೆ ನಮ್ಮ ಪೊಸೆಷನ್ ತಕೋಬಹುದು. ಅಲ್ಲಿ ಏನೇನಿರುತ್ತೋ ಅದಕ್ಕೆ ಪರ್ಜನ್ಯ, ಅದು ಕೊಡೋಲಕ್ಕೆ ಪರ್ಜನ್ಯ ಅಂದ್ರೆ ಈ ಯಾತನ ಮಾಡೋವಾಗ ಇದೆಲ್ಲ ಆಗತ್ತ ಅಂತ ಅರ್ಥಲ್ಲ. ಈ ದೇವತೆಗಳು ಅದು ಆ ಜೀವನ ಜೊತೆ ಜೊತೆಲಿ ಹದಿನಾರು ಅಂತ ಇಲ್ಲಿ ಹಾಕಿದಾರಲ್ಲ, ಇದು ಹದಿನಾರು ಎಂಬುದು ಜಡ ಅಲ್ಲ. ಜಡ ಹೌದು, ಜಡ ಜತೆಯಲ್ಲಿ ಇರುವಂತ ಈ ದೇವತೆಗಳು. ಮತ್ತು ಮಂತ್ರ ಅಂತ ಹೇಳುವಾಗ ಅಲ್ಲಿ ಲೋಕ ಮಂತ್ರ ಅಂತ ಹೇಳ್ತಾರೆ. ಹದಿನಾರು ಸ್ವಲ್ಪ ವ್ಯತ್ಯಾಸವಾಗಿ ಇಲ್ಲಿ ಬಂದಿದೆ. ಹದಿನಾರಲ್ಲಿ ಆ ಒಂದು ಶಬ್ದಾಕಂ ವಾಯು ಅಂತ ಹೇಳುವಾಗ ವಾಯು, ತೇಜಸ್ ಅಂತ ಬರುವಾಗ ಪಾವಕ, ಆಮೇಲೆ ಲೋಕ ಅಂತ ಬರುವಾಗ ಪರ್ಜನ್ಯ, ಆಮೇಲೆ ಮಂತ್ರ ಅಂತ ಬರುವಾಗ ಅದನ್ನ ಬಾಯಿಂದ ಉಚ್ಚಾರಣೆ ಮಾಡುವಂತ ಶಕ್ತಿ ಕೊಡುವಂತ ಸ್ವಾಹಾದೇವಿ, ಆಮೇಲೆ ಬಂದು ಆಪ ನೀರು ಅಂದ್ರ ಅದಕ್ಕೆ ಬುಧ ಬರ್ತಾನೆ, ಆಮೇಲೆ ನಾಮ. ಯಾಕೆಂದ್ರೆ ನಾಮ ಎಂಬುದು ಯಾವತ್ತು ಇರತ್ತೆ, ಈ ನಾಮ ಹೋದರೆ ಈ ನಾಮದಿಂದ ಕರೆಸಲ್ಪಟ್ಟ ಈ ಜೀವ ಅಂತ ಇದೆ ಅದಕ್ಕೆ. ಸೊ ಅದಕ್ಕೆ ಬುಧ, ಉಷಾ ನಾಮಾಭಿಮಾನಿ ಉಷಾ, ಮತ್ತು ಪೃಥ್ವಿ. ಪೃಥ್ವಿ ಅಂದ್ರೆ ಆ ಒಂದು ದೇಹ ಇದೆ, ಪೃಥ್ವಿ ಈ ದೇಹ ಇಲ್ಲ, ಆ ಒಂದು ಪಾರ್ಥಿವ ಆ ದೇಹ ಒಂದು ಇದೆ, ಪಾರ್ಥಿವ ದೇಹ ಅದು ಒಂದು ಇದೇ ಇದೆಲ್ಲ ಆ ಒಂದು ಅಲ್ಪ ಪ್ರಮಾಣದಲ್ಲಿ. ಸೊ ಅಲ್ಲಿ ಶನೈಶ್ಚರ. ಸೊ ಹೀಗೆ ಹದಿನೈದು ಜಡಕಲೆಗಳು ಅದು ಜೊತೆಯಲ್ಲಿ ಹೋಗುವಂತ ಈ ಜೀವ, ಈ ಒಂದು ಹದಿನಾರು. ಸೊ ಹೇಳುವ ಮೂಲಕವಾಗ ಇಲ್ಲಿ ಮಾತ್ರ ಇಲ್ಲ, ಈ ಜಡ ಮಾತ್ರ, ಇಲ್ಲಿಂದ ನೀವು ಯಾತನಾ ಬೇರೆ ಬೇರೆ ಲೋಕಕ್ಕೆ ಎಷ್ಟು ದಿವಸ ಸಂಸಾರದಲ್ಲಿ ಇರ್ತೀವೋ ಅಷ್ಟು ದಿವಸವೂ ಆ ದೇಹದ ಜೊತೆ ಇರೋದು. ಈ ದೇಹ ನನ್ಗೆ ಹೋದ್ರು 24 ಇದು ಹೋದ್ರು ಇನ್ನೊಂದು ದೇಹ ಬಂದು ಈ 16 ಬಂದು ಕಾನ್ಸ್ಟೆಂಟ್ ಆಗಿ ಹಾಗೆಯೇ ಇರುತ್ತೆ, ಸಂಸಾರ ಅವಸ್ಥೆಯಲ್ಲಿ ಇದಿರುತ್ತೆ. ಇದನ್ನ ಮಾಡಿಸುವಂತ ಈ ದೇವತೆಗಳು ಇವರ ಭಾರವನ್ನು, ಆಮೇಲೆ ಕರ್ಮ ಹೇಳಿಲ್ಲ, ಕರ್ಮಕ್ಕೆ ಪುಷ್ಕರ. ಸೊ ಹೀಗೆ 15 ಆಯ್ತು. ಸೊ ಈ ಜೊತೆಯಲ್ಲಿ ಬರುವಂತ ಈ ಭಾರವನ್ನು ದೇವರು ಹೊತ್ತುಕೊಂಡಿದ್ದಾನೆ ಅಂತ ಅದಕ್ಕೆ ಹೇಳ್ತಾರೆ ಭಾರಬೃನ್ ನಾಮಕನ. ಅದಕ್ಕೆ 16 ಹೇಗೆ 24 ಹೇಗೆ, ಯಾಕೆ ಒಂದೇ ಟೈಮ್ 24 ಜಡ ಅಂತ ಇಟ್ಟುಕೊಂಡಿಲ್ಲ, ಜಡ 24 ಇಟ್ಟುಕೊಳ್ಳದೆ ಯಾಕೆ 16 ಇಟ್ಕೊಂಡಿದ್ದ ಅಂದ್ರೆ ಅಲ್ಲಿನೂ ಬರುತ್ತೆ ಕಂಟಿನ್ಯೂಸ್ ಆಗಿ ಈ 16 ಎಂಬುದು ನಮ್ಮ ಜೊತೆಯಲ್ಲಿ ಇದ್ದೇ ಇರುತ್ತೆ. ಬೇರೆ ಸ್ಥೂಲ ದೇಹಗಳು ನಾವು ತಾಳ್ಬೋದು, ಇದು ಕಂಟಿನ್ಯೂಸ್ ಆಗಿರುತ್ತೆ. ಸಮಟೈಮ್ಸ್ ಇದು ವ್ಯಕ್ತ ಆಗತ್ತೆ, ಸಮಟೈಮ್ಸ್ ಇದು ವ್ಯಕ್ತ ಆಗೋದಿಲ್ಲ, ನಮಗೆ ಕರ್ಮಕ್ಕೆ ಅನುಗುಣವಾಗಿ ವ್ಯಕ್ತ ಆಗತ್ತೆ, ವ್ಯಕ್ತ ಆಗೋದಿಲ್ಲ. ಸೊ ಹೀಗೆ ಈ ಜೀವ ಇದನ್ನು ನಾವು ತಕೋಬೇಕು, ಈ ದೇಹ ಹೋದ ಮೇಲೇನೂ ತಕೋಬೇಕು. ಸೊ ಅದಕ್ಕೆ ಸೆಪರೇಟ್ ಆಗಿ 16 24 ಅಂತ ಹೇಳಿದ್ದಾರೆ ಅಂತ ಹೇಳ್ತಾರ. ಸೊ 6-4 ಜಡಗಳಲ್ಲಿ 16 ಚೇತನಗಳಲ್ಲಿ ಚಿಂತಿಸೆ, ಹೀಗೆ ಹೀಗೆ ಚಿಂತಿಸೆ ತೋರಿಕೊಂಬನು ತನ್ನ ರೂಪವ ಸರ್ವಠಾವಿನ. ಸೊ ನಾವು ಇವಾಗ ಚಿಂತನೆ ಮಾಡಿದ್ದೇವೆ, ಚಿಂತನೆ ಮಾಡಿದ ಮೂಲಕ ಏನೋ ಚಿಂತನೆ ಮಾಡ್ತಾ ಇದ್ದೀವಲ್ಲ, ಇದ್ ಬಗ್ಗೆ ಚಿಂತನೆ ಮಾಡಿದ್ರೆ ನಮ್ಗೆಲ್ಲ ಕಾಣಿಸಿಕೊಟ್ಟನ ಅಂದ್ರೆ ತೋರಿಕೊಂಬನು ತನ್ನ ರೂಪವ ಸರ್ವಠಾವಿನಲ್ಲಿ ಅಂತ ಬರುತ್ತೆ. ಅಂದ್ರೆ ಅವನು ತೋರಿಸಿಕೊಳ್ತಾನಂದ್ರೆ ಒಂದರ್ಥ ಇಟ್ಕೋಬಹುದು. ಕೊನೆಯಲ್ಲಿ ಹೀಗೆ ನಾವು ಚಿಂತನೆ ಮಾಡ್ತಾ ಇದ್ರೆ ತೋರಿಕೊಬ್ಬನು ಅಂತ ಹೇಳುವ ಮೂಲಕವಾಗ ಈ ಉಪಾಸನೆಯೇ ಆಗತ್ತೆ. ಈ ಚಿಂತನೆ ಮಾತ್ರ ಅಲ್ಲ, ಇದು ಉಪಾಸನೆ ಆಗತ್ತೆ. ತೋರಿಕೊಂಬನು ಅಂದ್ರೆ ಉಪಾಸನೆ ಅಂತ ಯಾವಾಗ ಉಪಾಸನೆ ಅಂತ ಹೇಳಿದ್ರೆ ನಾವು ಬರೀ ಉಪಾಸನೆ ಇಲ್ಲ, ದೇವತೆಗಳಿಗೆ ನಮ್ಗೆ ಚಿಂತನೆ ಅಂತ ಹೇಳ್ತೀವಿ. ಅಂದ್ರೆ ದೇವತೆಗಳಿಗೆ ಅದು ಸಾಕ್ಷಾತ್ಕಾರ ಆಗತ್ತೆ. ಸಾಕ್ಷಾತ್ ಅವ್ರು ಏನು ಚಿಂತನೆ ಮಾಡ್ತಾ ಇರ್ತಾರೋ ಅವ್ರಿಗೆ ಅಪರೋಕ್ಷ ಆದಾಗ ಅವ್ರಿಗೆ ಸಾಕ್ಷಾತ್ಕಾರ ಅದು ಆಗತ್ತೆ ಅವ್ರಿಗೆ. ಸೊ ಹೀಗೆ ನಮ್ಗೆನ ಹೇಳ್ತಾ ಇದ್ದಾರೆ ದಾಸರು, ತೋರಿಕೊಂಬನು ತನ್ನ ರೂಪವ ಸರ್ವಠಾವಿನಲ್ಲಿ ಅಂದ್ರೆ ನಾವು ನಮ್ಮ ನಮ್ಮ ಯೋಗ್ಯತೆ ಸರಿ ಇದ್ರೆ ನಾವು ಈ ಒಂದು ಬಿಂಬದರ್ಶನ ನಮಗೆ ಯಾವಾಗ ಆಗತ್ತೋ ಆವಾಗ ಈ ರೂಪ ಈ ಕೂರ್ಮ ರೂಪ ದರ್ಶನ ನಮ್ಮ ನಮ್ಮ ಒಳಗೆ ಇರುವಂತ ಕೂರ್ಮ ಹೊರಗೆ ಇರುವಂತ ಈ ಕೂರ್ಮ ಈ ಕೂರ್ಮನ ದರ್ಶನ ನಮ್ಗೆ ಆಗೇ ಆಗತ್ತೆ ಅಂತ ಇಲ್ಲಿ ದಾಸರು ಹೇಳ್ತಾ ಇದ್ದಾರೆ. ಇದು ಒಂದು ಮುಖ. ಇನ್ನೊಂದು ಮುಖ ಇದಕ್ಕೆ ಏನಾಗತ್ತೆ ಅಂದ್ರೆ ಈ ಒಂದು ಉಪಾಸನಾ ಈ ಚಿಂತನೆ ಕ್ರಮ ಅಂಬೋದು ನಮ್ಗೆ ಯಾವತ್ತು ಇದೆ ಅಂದ್ರೆ ನಮ್ಗೆ ಎಸ್ಪೆಷಲಿ ನಾವು ಹೆಂಗಸರು ತಗೊಂಡ್ರೆ ಅಲ್ಲಿ ಅಲ್ಲಿ ನಾವು ಮದುವೆಯಲ್ಲಿ ಇದು ವಿಶೇಷವಾಗಿ ಈ ಒಂದು ಮದುವೆಯಲ್ಲೇ ಮೋಸ್ಟ್ ಆಫ್ ದ ಟೈಮ್ ನಮ್ಗೆ ಮದುವೆಯಲ್ಲೇ ಈ ಒಂದು ಗುರುಮಂತ್ರ ಸ್ತ್ರೀ ಜಪ ಮದುವೆ ಇಮಿಡಿಯೇಟ್ಲಿ ಮದುವೆ ಆದ ತಕ್ಷಣ ಕೊಡೋದು ಒನ್ ಆಫ್ ಇಮಿಡಿಯೇಟ್ಲಿ ಆಫ್ಟರ್ ದ ಮ್ಯಾರೇಜ್ ಕೊಡ್ತಾರೆ. ಅವಾಗ ಹೇಳೋವಾಗೆ ಆ ಪಾಣಿಗ್ರಹಣ ಮಾಡೋವಾಗ ಅಂದ್ರೆ ನಮ್ಮ ಇದ್ರಲ್ಲಿ ತಾಲಿ ಎಲ್ಲ ಆದ ಮೇಲೆ ಆ ಒಂದು ಉಪಾಸನಾಗ್ನಿ ಅಂತ ಮಾಡ್ತಾರೆ ದಟ್ ಅವಾಗ ತಾನ ಪಾಣಿಗ್ರಹಣ ಅಂತ ಹೇಳೋದು. ಉಪಾಸನಾಗ್ನಿ ಅಂತ ಮಾಡಿ ಅಲ್ಲಿ ಮೂರು ಮದುವೆ ಇಮಿಡಿಯೇಟ್ಲಿ ಆದ ಮೇಲೆ ಅಲ್ಲೇ ಕೂತು ಗಂಡ ಹೆಂಡತಿ ಕೂತು ಅಲ್ಲಿ ಅಗ್ನಿಯಲ್ಲಿ ಹೋಮ ಮಾಡ್ತಾರೆ. ಹೋಮ ಮಾಡಿದ ಮೇಲೆ ಅವನು ಗೃಹಸ್ಥಾಶ್ರಮ ಸ್ವೀಕಾರ ಆಗತ್ತೆ ಅವನಿಗೆ. ಸೊ ಮಾಡೋವಾಗ ಅದು ಮಾಡಿದ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಹೆಂಡತಿಯನ್ನ ಗಂಡ ನಿಂತುಕೊಂಡು ಹೆಂಡತಿಯ ಕೈಯನ್ನ ಹಿಡಿದು ಅವಳನ್ನ ಎತ್ತಬೇಕು. ಕೂತ್ಕೊಂಡಿರ್ತೀವಿ ನಮ್ಮನ್ನ ಎತ್ತಬೇಕು. ಅವನು ಎತ್ತುವಾಗ ಅವನು ಹೇಳ್ತಾನ ಅವನು ಅವಾಗ ಹೇಳ್ತಾನೆ ನೀನು ಚಿರಕಾಲ ಬದುಕು ಆಮೇಲೆ ಲಜ್ಜಾ ಹೋಮ ಇವುದೆಲ್ಲ ಆಗತ್ತೆ. ಅದು ಆಗುವಾಗ ಈ ಅಗ್ನಿಯನ್ನ ನಾವು ಸಪ್ತಪದಿ ಅಂತ ಹೇಳ್ತೀವಿ. ಸೊ ಸೆವೆನ್ ಟೈಮ್ಸ್ ನಾವು ಹೋಗೋವಾಗ ಅದಕ್ಕೆ ಮುಂಚೆ ಅದು ಹೋಗೋವಾಗ ಅಲ್ಲಿ ಒಂದು ಕಡೆ ನಿಲ್ಲಿಸಿ ಅವನು ಹೇಳ್ತಾನ ಅಶ್ಮಾಯುವ ಸ್ಥಿರಾ ಭವತಿ ಅಂತ ಹೇಳ್ತಾನೆ. ಅಂದ್ರೆ ಏನ್ ಹೇಳ್ತಾನೆ ಗಂಡ ಹೆಂಡತಿಗೆ ಹೇಳ್ತಾನೆ. ಯಾಕೆ ಗಂಡ ಹೇಳ್ಬೇಕು ಹೆಂಡತಿಗೆ ಅಂದ್ರೆ ನಮ್ಮ ಇದರಲ್ಲಿ ಉಪನಯನ ಆದ ಮೇಲೆ ಗುರುಕುಲದಲ್ಲಿ ಹೋಗಿ ಎಲ್ಲಾ ಪಾಠವನ್ನೆಲ್ಲ ಕಲಿತು ಗುರುಗಳಿಂದ ಅಪ್ಪಣೆ ತಕ್ಕೊಂಡು ಆಮೇಲೆ ಸಮಾವರ್ತನ ಆಗತ್ತೆ ಆಮೇಲೆ ಮದುವೆ. ಸೊ ಇನ್ ದಟ್ ಇದ್ರಲ್ಲಿ ಬಂದು ಗಂಡನಿಗೆ ಇಟ್ ಇಸ್ ಅಸೂಮ್ ದಟ್ ಅವನಿಗೆ ಶಾಸ್ತ್ರ ಚಂದಾಗಿ ಗೊತ್ತಿದೆ ಆಮೇಲೆ ಮದುವೆ. ಸೊ ಆವಾಗ ಅವನು ಸೊ ಹಿ ಹ್ಯಾಸ್ ದ ಅಧಿಕಾರ ಅವನಿಗೆ ಇದೆ ಹೆಂಡತಿಗೆ ಹೇಳಕ್ಕೆ. ಅವನು ಹೇಳ್ತಾನ ನೀನು ಬಂದು ಅಶ್ಮಾಕಂ ಅಶ್ಮಾಯುವ ಅಶ್ಮಾಕ ಅಶ್ಮಾಯುವ ಭವತಿ ಅಂದ್ರೆ ನೀನು ಕಲ್ಲು ಇದ್ರೆ ಕಲ್ಲು ಮೇಲೆ ನಿಲ್ಲಿಸ್ತಾರ ಏನೋ ಗೊತ್ತಿಲ್ಲ ನೆನಪಿಲ್ಲ ನನ್ಗೆ. ಸೊ ಅಲ್ಲಿ ನಿಲ್ಲಿಸಿ ಹೇಳೋದೇನು ಅಂದ್ರೆ ನೀನು ಸ್ಥಿರವಾಗಿ ಇರು. ಈ ಕಲ್ಲು ಹೇಗೆ ಸ್ಥಿರವಾಗಿ ಅಂದ್ರೆ ಎಷ್ಟು ಈ ಸಂಸಾರದಲ್ಲಿ ಈ ಒಂದು ದಾಂಪತ್ಯ ಜೀವನದಲ್ಲಿ ಕಾಲಿಡ್ತಾ ಇದ್ದೀವಿ ಇಲ್ಲಿ ನೀನು ಎಷ್ಟೋ ಕಷ್ಟಗಳು ಬರಬಹುದು ಅದಕ್ಕೆ ನೀನು ಸ್ಥಿರವಾಗಿ ಹೇಗೆ ಒಂದು ಬಂಡೆ ಕಲ್ಲು ಹೇಗೆ ಸ್ಥಿರವಾಗಿ ಅಂದ್ರೆ ಕಲ್ಲು ತರ ಅಂದ್ರೆ ಸ್ಟಾಯಿಕ್ ಆಗಿರ್ಬೇಕು ಅಂತ ಅಲ್ಲಿ ತಾತ್ಪರ್ಯ ಇಲ್ಲ. ಕಲ್ಲು ತರ ಅಂದ್ರೆ ಎಲ್ಲವನು ಸಹನೆ ಮಾಡಿ ಯು ಹ್ಯಾವ್ ಟು ಸ್ಟ್ಯಾಂಡ್ ಫರ್ಮ್ ಅದು ಹಾರಿ ಹೋಗೋದಲ್ಲ ಸ್ಥಿರವಾಗಿ ನೀನು ಸಂಸಾರದಲ್ಲಿ ನಿನ್ನ ಧರ್ಮದಲ್ಲಿ ನೀನು ಇರಬೇಕು ಅಂತ ಹೇಳ್ತಾರೆ. ಆ ಸ್ಥಿರತೆ ಅದು ಹೇಗೆ ಬರುತ್ತೆ ನಮ್ಗೆ ಅದೇ ಫಾಲೋಡ್ ಬೈ ಗುರುಮಂತ್ರ ಅದು ಹ್ಯಾಗ್ ಮಾಡ್ಬೇಕು ಅಂಬೋದನ್ನ ಗುರುಮಂತ್ರ ಹೇಳಿ ಅಲ್ಲಿ ಹೇಳೋವಾಗ ಈ ಕೂರ್ಮ ರೂಪವನ್ನ ಕೂರ್ಮ ಹೇಳೋವಾಗ ಅದೇ ಹೇಳ್ತಾರೆ ಕೂರ್ಮ ರೂಪ ಇದು ಹೇಳೋವಾಗ ಅದು ನಮ್ಮ ಹೃದಯದಲ್ಲಿ ಅದಕ್ಕೆ ಹೃದಯ ಕೂರ್ಮೋ ದೇವತಾ ಆಸನ ಕೂರ್ಮೋ ದೇವತಾ ಅಂತ ಆ ಕೂರ್ಮವನ್ನ ಪ್ರಾರ್ಥನೆ ಮಾಡ್ತೀವಿ. ಸೊ ಈ ಒಂದು ಶಕ್ತಿಯನ್ನ ಈ ಒಂದು ಸ್ಥಿರತೆಯನ್ನ ಏನು ಸ್ಥಿರತೆ ಅಂದ್ರೆ ನಮ್ಗೆ ವೆನ್ ಯು ಗೆಟ್ ಮ್ಯಾರಿಡ್ ಅಂಡ್ ಒಂದು ಸಂಸಾರ ಶುರು ಮಾಡೋವಾಗ ಅದಕ್ಕೆ ಏನು ಆ ಒಂದು ಭಾರ ಇರುತ್ತೆ ಎಷ್ಟು ಒಂದು ಭಾರ ಅನೇಕ ರೀತಿಯಿಂದ ಈ ಭಾರಗಳು ಇರುತ್ತೆ ಈ ಭಾರಗಳೆಲ್ಲ ಹೇಗಪ್ಪ ನನ್ನಿಂದ ಅದು ತಡಿಲಕ್ಕಾಗತ್ತ ದುಃಖ ಸುಖ ಇರುತ್ತೆ ಬಟ್ ದುಃಖ ಎಲ್ಲವೂ ಇರುತ್ತೆ ಎಲ್ಲ ರೀತಿಯಿಂದ ಅದು ನನ್ಗೆ ತಡಿಲಕ್ಕಾಗತ್ತ ನಾನು ಕುಸಿದು ಹೋಗ್ಬಿಡ್ತೀನೋ ಎಲ್ಲಾ ಒಂದು ಮದುವೆಯಾದ ಹುಡುಗಿಗೆ ಎಲ್ಲಾ ರೀತಿಯಿಂದಲೂ ಅದು ಇರುತ್ತೆ. ಆವಾಗ ಈ ಕೂರ್ಮ ರೂಪವ ಸ್ಮರಣೆ ಮಾಡಿದ್ರೆ ಅದು ಏನಾಗತ್ತೆ ಭಾರಭೃತ್ ಅಂದ್ರೆ ನೀನು ಭಾರವನ್ನ ಯಾವ ಭಾರವನ್ನು ನೀನು ಹೊತ್ಕೊಳ್ಳಬೇಕಾದ ಅವಶ್ಯಕತೆನೆ ಇಲ್ಲ ನಾನು ಕೂರ್ಮನಾಗಿ ನಾನು ನಿನ್ನ ಒಳಗೆ ಎಲ್ಲ ತುಂಬಿ ಒಳಗೆ ತುಂಬಿ ಇರೋದು ಯಾತಕ್ಕೆ ಅಂದ್ರೆ ನಾನು ಕುಸಿದು ಹೋಗದಂತೆ ನನಗೆ ಸತ್ ಪ್ರೇರಣೆಯನ್ನ ಇವನು ಒಳಗಿಂದ ಈ ಕೂರ್ಮ ಕೊಡ್ತಾ ಇದ್ದಾನೆ ನಾನ್ ಮಾಡ್ತಾ ಇಲ್ಲ ಅಂಬೋ ಪ್ರೇರಣೆಯನ್ನು ಅವನೇ ಕೊಡಬೇಕು ಅವನು. ಸೊ ಹೀಗೆ ನನ್ನಿಂದ ಪ್ರೇರಣೆ ಮಾಡ್ತಾನೆ ಒಳಗಿಂದ ಹೊರಗಿಂದ ಎಲ್ಲಾ ಭಾರವನ್ನು ಎಲ್ಲವನ್ನೂ ಅವನು ಹೊತ್ತುತ್ತಾ ಇದ್ದಾನೆ. ಸೊ ಅವನೇ ಭಾರಭೃತ್ ನಾಮಕನಾಗಿ ಎಲ್ಲವನ್ನೂ ಹೊತ್ತುಕೊಂಡಿರುವಾಗ ಲಕ್ಷ್ಮಿಯನ್ನೇ ಹೊತ್ತುಕೊಂಡಿರೋವಾಗ ನಾವೇನು ನಾನು ಇಷ್ಟು ಯಾಕೆ ಮಾಡ್ತೀನೋ ನನ್ಗೆ ಇಷ್ಟು ಭಾರ ಏನು ಅಂತ ಅಸಿಫ್ ನಾನೇ ಎಲ್ಲ ಮಾಡೋ ಹಾಗೆ ತೋರುತ್ತೆ ನಮ್ಗೆ. ಈ ದೇವರ ಚಿಂತನೆ ಕೂರ್ಮವನ್ನ ಚಿಂತನೆ ಮಾಡ್ತಾ ಮೆಲ್ಲ ಮೆಲ್ಲ ದಿನಾಗ್ಲು ಜಪ ಮಾಡೋವಾಗ ಈ ಕೂರ್ಮ 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 ಆಸನದಲ್ಲಿ ಕೂತಿದ್ದೀನಿ ಕೂರ್ಮ ನನ್ನ ಹೃದಯದಲ್ಲಿ ಇದ್ದಾನೆ, ಹೃದಯ ಒಳಗೆ ತುಂಬಿ ಇದ್ದಾನೆ ಅವನು ಅಂತ ಈ ಚಿಂತನೆ, ಅವನೇ ಭಾರ ಬೃಹನ್, ಅವನೇ ಇದು ಭಾರವನ್ನು ಹೊತ್ತಿದ್ದಾನೆ. ಈ ತರ ನಾವು ಚಿಂತನೆ ಮಾಡ್ತಾ ಮಾಡ್ತಾ ಇದ್ರೆ ನಮ್ಗೆ ಅದು ಭಾರ ಅಂತ ಅನ್ಸೋದಿಲ್ಲ. ಯಾವಾಗ ಭಾರ ಅಂತ ಅನ್ಸುತ್ತೆ? ನನ್ನ ಮೇಲೆ ನಾನು ಹೊತ್ತುಕೊಂಡಿದ್ದೇನೆ, ನನಗೆ ಬಂದಾಗ ಭಾರ. ದೇವರೇ ಅದು ಮಾಡಿ ಮಾಡ್ತಾನೆ, ಅವನೇ ಪ್ರೇರಣೆ ಕೊಡ್ತಾನೆ. ನಾನು ಆ ಧರ್ಮ ಅವನು ಗಂಡ ಹೇಳ್ತಾನ, ಅದು ಏಳು ಏಳು ಸಪ್ತಪದಿ ಪದಿ ಬರುವಾಗ ಒಂದೊಂದಿಕ್ಕೇನು ಅದಕ್ಕೆ ಇಲ್ಲಿ ಅಗ್ನಿ ಮುಂದೆ ಪ್ರಾರ್ಥನೆ ಇದೆ, ಎಲ್ಲ ಶಕ್ತಿ ಕೊಡ್ಲಕ್ಕೆ ಅಗ್ನಿ ಮುಂದೆ ಪ್ರಾರ್ಥನೆಯನ್ನು ಮಾಡ್ತಾನೆ. ಫಸ್ಟ್ ಸ್ಟೆಪ್ ಹೋಗುವಾಗ ಈ ಅನ್ನ ಕೂಡ, ಅನ್ನ ಅಂದ್ರೆ ಬರೀ ಊಟ ತಿಂಡಿ ಮಾತ್ರ ಇಲ್ಲ, ಈ ಜ್ಞಾನ ಎಂಬ ಅನ್ನ, ದೇವರು ಎಂಬ ಅನ್ನ ಇದನ್ನ ಕೊಡು. ಇದು ಮೂಲಕವಾಗಿ ಆ ಒಂದು ಬಲ, ಆತ್ಮಬಲ ಜ್ಞಾನ ಬಲ ಇದನ್ನ ಕೊಡು. ಆಮೇಲೆ ಇದನ್ನಿಂದ ಗಳಿಸುವಂತ ಸಂಪತ್ತು, ಯಾಕೆಂದ್ರೆ ಹೆಂಗಸರಿಗೇನು ಒಂದು ಶಾಸ್ತ್ರಾಧ್ಯಯನ ಆಸ್ ಅಪ್ರೋಪ್ರಿಯೇಟ್ ಇರಲೇಬೇಕು. ಸೊ ಆ ಸಂಪತ್ತನ್ನು ಕೊಡು ಅಂತ ಹೇಳ್ತಾಳೆ. ಆಮೇಲೆ ಪ್ರಣಯ ಸುಖ ಅಂತ, ಪ್ರಣಯ ಅಂದ್ರೆ ಗಂಡನ ಜೊತೆಯಲ್ಲಿ ಅವಳು ಎಲ್ಲೆಲ್ಲಿ ಹೋಗ್ಬೇಕು, ಯಾವ್ಯಾವ ಪ್ರದೇಶಕ್ಕೆ ಹೋಗ್ಬೇಕು, ಎಲ್ಲಿ ಹೋದ್ರು ದೇವರು ನನ್ನ ಒಳಗಿದ್ದು ಎಲ್ಲ ಮಾಡುತ್ತಾನಂತ ಈ ಒಂದು ಧೈರ್ಯ ಇದ್ರೆ, ಈ ಒಂದು ಕಾಲದಲ್ಲಿ ಎಲ್ಲೆಲ್ಲಿ ತಿರುಗಿದನು, ಯಾವ ಅವಸ್ಥೆಯಲ್ಲಿ ಅವಳು ತಿರುಗಿದನು, ಆ ಒಂದು ಸುಖವನ್ನ ಕೊಡ್ತಾನೆ ದೇವ್ರ ವಿಧಾನ ಅಂಬೋದು, ಆ ಒಂದು ಸುಖ ಅವಳಿಗೆ ಸಿಕ್ಕತ್ತಂತ. ಆಮೇಲೆ ಒಂದು ಅನುಕೂಲ ಋತುಮತಿತ್ತು ಅಂದ್ರೆ ಅಪ್ರಾಪ್ರಿಯೇಟ್ ಟೈಮ್ ಯಾವ್ದಿದ್ರು, ಆ ಮಗು ಹುಟ್ಟಬೇಕಂದ್ರೆ ಅದಕ್ಕೆ ಕಾಲ ಅಪ್ರೋಪ್ರಿಯೇಟ್ ಆಗಿರಬೇಕು. ಸೊ ಅದನ್ನು ಕಾಲವನ್ನು ಅವನೇ ಒದಗಿಸಿ ಕೊಡ್ತಾನೆ ಮತ್ತು ಕೊಡಬೇಕು ಅಂತ ಅಗ್ನಿಯಲ್ಲಿ ಪ್ರಾರ್ಥನೆ. ಇದು ಒಂದು ಸ್ಟೆಪ್, ಈಚ್ ಒನ್ ಇಸ್ ಅನ್ನ ಒಂದು ಸ್ಟೆಪ್, ಆಮೇಲೆ ಬಲ ಒಂದು ಸ್ಟೆಪ್, ಸಂಪತ್ತು ಒಂದು ಸ್ಟೆಪ್, ಪ್ರಣಯ ಸುಖ ಒಂದು ಸ್ಟೆಪ್, ಆಮೇಲೆ ಅನುಕೂಲ ಋತುಮತಿತ್ವ ಅಂದ್ರೆ ಅಪ್ರೋಪ್ರಿಯೇಟ್ ಟೈಮ್ ಟು ಬಿಗೆಟ್ ಅ ಚೈಲ್ಡ್ ಅದು. ಆಮೇಲೆ ಮಗು ಸರಿಯಾಗಿ ಹುಟ್ಟಬೇಕು, ಮಗು ಕನ್ಸೀವ್ ಆಗಿ ಸರಿಯಾಗಿ ಹುಟ್ಟಿ ಸರಿಯಾಗಿ ಮುಂದೆ ಎಲ್ಲವೂ ಆಗ್ಬೇಕು, ಅದಕ್ಕೆ ಸಂತತಿ ಅದು ಕೊಡುವಂತ ಅಗ್ನಿಯಲ್ಲಿ ಇರುವಂತ ಭಗವಂತನ ಪ್ರಾರ್ಥನೆ. ಆಮೇಲೆ ಕೊನೆಗೆ ಎಲ್ಲ ಅಗ್ನಿ ಎಲ್ಲ ಆಯ್ತು, ರಿಟೈರ್ಡ್ ಏಜ್ ಆದ್ಮೇಲೆ ಏನು ಅಂದ್ರೆ ಸಖ್ಯ, ಆವಾಗಲೂ ಗಂಡ ಹೆಂಡತಿ ಒಟ್ಟಿಗೆ ಇರಬೇಕು, ಆ ಒಂದು ಐಕ್ಯ ಚಿಂತನೆ ಇರಬೇಕು, ಇದೆಲ್ಲ ಆಗ್ಬೇಕು ಅಂದ್ರೆ ಸಖ್ಯ ಅಂಬೋ ಆ ಒಂದು. ಸೊ ಇದನ್ನು ಕೊಡುವಂತ ಎಲ್ಲದಕ್ಕೇನು ಸೇರಿ ಈ ಪ್ರಾರ್ಥನೆ ಮಾಡ್ತಾರ. ಸೊ ಮಾಡಿ ಆಮೇಲೆ ಈ ಒಂದು ಈ ಒಂದು ಕೂರ್ಮರೂಪವ ಚಿಂತನೆ ಬರುತ್ತೆ. ಕೂರ್ಮರೂಪ ಚಿಂತನೆ ಬರುವಾಗ ಅದನ್ನೇ ಫಸ್ಟ್ ನಾವು ಹೇಳುವಾಗ ಈ ಒಂದು ಆಸನ ಆದ್ಮೇಲೆ ಇಮಿಡಿಯೇಟ್ಲಿ ದಿಗ್ಬಂಧನ ಮಾಡುವಾಗ ನಾವು ಅದನ್ನೇ ಹೇಳ್ತೀವಿ. ಫಸ್ಟ್ ಏನೊಂದು ಕೂರ್ಮವನ್ನು ತಿಳ್ಕೊಳ್ಳೋದು, ಇವಾಗ ಕೂರ್ಮರೂಪ ಚಿಂತನೆ ಆಯ್ತು, ಅವನು ಹೇಳಾಯ್ತು ಅಶ್ಮಾ ಇವ ಭವತಿ ಅಂತಾನು ಹೇಳಾಯ್ತು. ಹೇಗೆ ಅದು ಮಾಡೋದು ಅಂದ್ರೆ ಫಸ್ಟ್ ಲೆಸನ್ ಕೊಡ್ತಾರೆ. ಹೇಗೆ ಅಂದ್ರೆ ನೀವು ನಾವು ಹೇಳ್ತೀವಲ್ಲ ಭೂ ಶ್ರೀಂ ಶ್ರೀಂ ಹೇಳಿ, ಪ್ರಣವ ಹೇಳಬಾರದು, ಶ್ರೀಂ ಅಂತ ಹೇಳಿ, ಶ್ರೀಂ ಭೂ ಭುವ ಸ್ವ ಶ್ರೀಂ ಅಂತ ಹೇಳಿ ಶ್ರೀಂ ಅಂ ಅನಂತಾಸನಾಯ ನಮಃ ಅಂತ. ಸೊ ಅಲ್ಲಿ ಹೇಳುವಾಗ ಇದು ಮೂರನ್ನು ಸುಮ್ಮನೆ ಹೇಳ್ತೇವೆ, ಭೂ ಭುವ ಸ್ವ ಅಂತ ನಾವು ಹೇಳ್ತೇವೆ, ಶ್ರೀಂಕಾರ ಹಾಕಿ ಶ್ರೀಂ ಭೂ ಭುವ ಸ್ವ ಅಂತ ನಾವು ಮೂರನ್ನ ಹೇಳ್ತೀವಿ. ಸೊ ಇನ್ನು ಮೂಲಕವಾಗಿ ಏನ್ ಹೇಳ್ತಾರೆ, ಈ ಕೂರ್ಮವನ್ನೇ ವಿವರಣೆ ಮಾಡ್ತಾರೆ. ಈ ಕೂರ್ಮ ಎಲ್ಲಿ ಇದ್ದಾನೆ ಅಂದ್ರೆ, ಈ ಕೂರ್ಮನೇ ಅನಿರುದ್ಧ ರೂಪವನ್ನ ತಾಳಿ ಏನ್ ಮಾಡ್ತಾನಂದ್ರೆ, ಭೂ ಅಂದ್ರೆ ಈ ಒಂದು ಇಡೀ ಭೂಲೋಕವನ್ನ ಅವನು ವ್ಯಾಪಿಸಿದ್ದಾನಂತೆ ಕಂಪ್ಲೀಟ್ ಆಗಿ. ಈ ಕೂರ್ಮ ಅನಿರುದ್ಧ ಅಂಬೋ ಹೆಸರಿನಿಂದ, ಕೂರ್ಮ ಅನಿರುದ್ಧ ರೂಪನಾಗಿ ಅವನಿಗೆ ಎಲ್ಲವನ್ನು ಆದಿ ಕಾಲದಿಂದ, ಆದಿ ಸೃಷ್ಟಿ ಎಲ್ಲದಕ್ಕೆ ಆರಂಭ ಕಾಲದಿಂದ ಅನಿರುದ್ಧ ಮೂಲ ರೂಪ ಅದು. ಅನಿರುದ್ಧ ಅಂಬುದು ಮೂಲವಾಗಿರುವಂತದ್ದು, ಸೃಷ್ಟಿ ಆರಂಭದಲ್ಲಿ ಬಂದದ್ದು ಅದೇ. ಅವನೇ ಭೂ ಪೂರ ವ್ಯಾಪ್ತವಾಗಿದ್ದಾನೆ ಅಂತ. ಆಮೇಲೆ ಅವನೇ ಅಂತರಿಕ್ಷ ಲೋಕ ಪೂರ ವ್ಯಾಪ್ತವಾಗಿದ್ದಾನೆ ಅಂತ. ಭೂ ಭುವ ಅಂದ್ರೆ ಅಂತರಿಕ್ಷ ಲೋಕ ಪೂರ ವ್ಯಾಪ್ತವಾಗಿದ್ದಾನೆ. ಆಮೇಲೆ ಸ್ವ ಅಂದ್ರೆ ಅದೇ ಸ್ವರ್ಗ ಮೋಕ್ಷ ಎಲ್ಲ ಇಟ್ಕೊಳ್ಳಿ, ಆ ಅಲ್ಲಿ ಪೂರ ಅವನು ವ್ಯಾಪ್ತವಾಗಿದ್ದಾನೆ, ಮೂರು ಲೋಕವನ್ನು ವ್ಯಾಪ್ತವಾಗಿ. ಇದೇ ದೇವರ ಚಿಂತನೆ. ಈ ಕೂರ್ಮ ಅಂದ್ರೆ ಏನೋ ಕೆಳಗಡೆ ನಮ್ಗೆ ಆಸನ ಮಾತ್ರ ಕೊಟ್ಟಿದ್ದಾನೆ ಅಥವಾ ನಮ್ಮ ದೇಹದಲ್ಲಿ ಮಾತ್ರ ಇದ್ದಾನೆ ಇಷ್ಟು ಮಾತ್ರ ಸೀಮಿತವಾಗಿ ತಿಳ್ಕೊಬೇಡಿ. ಭೂ ಪೂರ ವ್ಯಾಪ್ತನಾಗಿದ್ದಾನೆ ಏನೇ ಕೂರ್ಮನೆ, ಭುವ ಪೂರ ವ್ಯಾಪ್ತನಾಗಿದ್ದಾನೆ. ಸೊ ಅದಕ್ಕೆ ನಮ್ಮ ದೇಹದಲ್ಲಿ ಭೂ ಭುವ ಸೊ ಅಂತ ಕಾಲನ್ನ ಇಟ್ಕೊಳ್ತೀವಿ, ಮಧ್ಯೋದರ ಇಟ್ಕೊಳ್ತೀವಿ, ತಲೆಯನ್ನ ಅನೇಕ ರೀತಿಯಿಂದ ದಾಸರು ಹೇಳಿದ್ದಾರೆ. ಸೊ ಈ ಇದನ್ನ ಇಟ್ಕೊಳ್ಳಿ, ನಮ್ಮ ದೇಹ ಇಸ್ ಮಿನಿಯೇಚರ್, ಇಲ್ಲಿನೇ ಇದ್ದಾನೆ, ಹೊರಗೇನು ಎಲ್ಲಾ 14 ಲೋಕಗಳನ್ನು ವಿರಾಟ ಪುರುಷನಾಗಿ ಇವನೇ ವ್ಯಾಪ್ತನಾಗಿದ್ದಾನೆ. ಸೊ ಲೋಕಗಳೆಲ್ಲ ವ್ಯಾಪ್ತನಾಗಿದ್ದಾನೆ ಅಂತ ತಿಳ್ಕೊಳ್ಳೋದಂತ. ಸೊ ಲೋಕಗಳು ಮಾತ್ರ ಅಲ್ಲ, ಅವನು ಲೋಕದಲ್ಲಿ ಇರುವಂತ ವಿದ್ಯೆಗಳಲ್ಲಿ ವ್ಯಾಪ್ತನಾಗಿದ್ದಾನೆ. ಋಗ್ ಯಜಸ್ಸಾಮ ಅಂಬೋ ಈ ಒಂದು ಮೂರು ವೇದಗಳಲ್ಲಿನೂ ವ್ಯಾಪ್ತನಾಗಿದ್ದಾನೆ. ಆಮೇಲೆ ಇದು ಎರಡು ಇರೋದು, ಲೋಕಗಳು ವೇದಗಳು ಯಾತಕ್ಕೆ ಇದೆ ಅಂದ್ರೆ, ನಮಗೆ ನಮಗೋಸ್ಕರ ದೇವರು ಮಾಡಿದ್ದಾನೆ. ಹಿಂದಿನ ಪದ್ಯದಲ್ಲಿ ನೋಡಿದ್ದೇವೆ, ಏಕ ಪಂಚಾಶತ್ ವರ್ಣ ಅದು ನೋಡಿದ್ದೇವೆ. ನಮ್ಗೋಸ್ಕರ ಮಾಡಿದ್ದಾನೆ. ಅದಕ್ಕೆ ನಮ್ಗೆ ಮಾಡಬೇಕಂದ್ರೆ, ಈ ದೇಹದಿಂದ ನಾನು ತಿಳ್ಕೋಬೇಕಂದ್ರೆ ನಮ್ಗೆ ಮುಖ್ಯವಾಗಿ ಬೇಕಾದ್ದು ವಾಯುದೇವರ ಮೂರು ವಿಶೇಷ ರೂಪಗಳು. ಅದು ಏನು ಅಂದ್ರೆ ಪ್ರಾಣ ಅಪಾನ ವ್ಯಾನ ಅಂತ. ಪ್ರಾಣ ಶಕ್ತಿ ಕೊಟ್ಟು ಆ ಒಂದು ತಲೆಗೆ ಹೋಗುವಂತ. ಇಲ್ಲಿ ಪ್ರಾಣ ಅಪಾನ ವ್ಯಾನ ಅಂದ್ರೆ ಬೇರೆ ಅರ್ಥ. ಅಪಾನ ಅಂದ್ರೆ ಕೆಟ್ಟದೆಲ್ಲ ಹೋಗ್ಬೇಕು, ಕೆಟ್ಟ ಥಾಟ್ಸ್ ಕೆಟ್ಟದೆಲ್ಲ ಹೋಗ್ಬೇಕು. ಅಪಾನ ಇರಲಿ, ಅದು ಅಪಾನ ಬೇಕು. ಹೋದ ಮೇಲೆ ಒಳ್ಳೆ ಥಾಟ್ಸ್, ಒಳ್ಳೆ ಥಾಟ್ಸ್ ಬರಬೇಕಂದ್ರೆ ಮೇಲಕ್ಕೆ ಉನ್ನತವಾದ ಥಾಟ್ಸ್. ಅದಕ್ಕೆ ತಲೆಯಲ್ಲಿ ಕಣ್ಣು ಕಿವಿ ಈ ಒಂದು ಇಲ್ಲಿ ಉತ್ಕೃಷ್ಟವಾದ ಥಾಟ್ ಬರಕ್ಕೆ ಪ್ರಾಣ ಅಪಾನ ಪ್ರಾಣ ವ್ಯಾನ ಅಂದ್ರೆ ಎಲ್ಲ ವಿವಿಧವಾಗಿ ಬರಬೇಕು, ಎಲ್ಲ ರೀತಿಯಿಂದ ನಮ್ಗೆ ಹೊಳೆಯಬೇಕು, ಒಳಗಿಂದ ಹೊಳೆಯಬೇಕು, ಅದಕ್ಕೆ ವ್ಯಾನ. ಸೊ ಹೀಗೆ ಮೂರು ಮೂರು ವ್ಯಾಪ್ತ. ಅದಕ್ಕೆ ಶ್ರೀ ಭೂ ಭುವಸ್ವ ಶ್ರೀಮಂತ್ ಹೇಳಿ ಅವನೇ ಇದ್ದಾನೆ, ಅವನೇ ಹೇಗಿದ್ದಾನೆ, ಅವನೇ ಎಲ್ಲಾ ಕಡೆನು ವ್ಯಾಪ್ತವಾದಂತ ಇವನೇ ನಮ್ಗೆ ಅವನೇ ಅನಂತಾಶನಾಯ ನಮಃ ಅಂತ. ಅನಂತಾಶನಾಯ ನಮಃ ಅಂತ ಹೇಳುವಾಗ ಎರಡು ರೀತಿಯಿಂದಲೂ ಇಟ್ಟುಕೊಳ್ತೀವಿ. ಅನಂತಾಶನ ಅನಂತನಾದಿರ್ಬೋದಂತ ಇದ್ದಾನೆ, ಅಥವಾ ನಾವು ಕೂರ್ಮ ಇದೆಲ್ಲ ಚಿಂತನೆ ಮಾಡುವಾಗ ಇವನೇ ಅವನು, ಅವನು ಶೇಷಶಾಹಿಯಾಗಿರುವವನು ಇವನೇ ಅಂತ ತಿಳ್ಕೊಳ್ಳೋದು. ಆಮೇಲೆ ಅಲ್ಲಿ ಬರುತ್ತೆ ನೋಡಿ, ಕುಂ ಕೂರ್ಮಾಯ ನಮಃ, ಇವನೇ ಕೂರ್ಮರೂಪಿಯಾಗಿದ್ದು ಧಾರಣೆ ಮಾಡಿದ್ದಾನೆ. ಆಮೇಲೆ ಕೂರ್ಮರೂಪಿಯಾಗಿ ಇದ್ದವನೇ ನಮ್ಗೆ ಬಂ ವರಾಹಾಯ ನಮಃ, ಕೂರ್ಮರೂಪಿಯಾಗಿ ನಮ್ಗೆ ಆಸನ ಇವಾಗ ಕೂತಿದ್ದೀವಿ, ಆಸನ ಕೊಟ್ಟಿದ್ದಾನೆ, ಎಲ್ಲವನ್ನು ಧಾರಣೆ ಮಾಡಿದ್ದಾನೆ. ಧಾರಣೆ ಮಾಡೋದು ಮಾತ್ರ ಅಲ್ಲ, ಧಾರಣದಿಂದ ನಮಗೆ ಮೇಲಕ್ಕೆ ಕೊಂಡೊಯ್ಯಬೇಕು. ವರಾಹನಾಗಿ ಹಾಗೆ ಭೂಮಿಯನ್ನ ಮೇಲಕ್ಕೆ ತಂದಿಟ್ಟನು, ಹಾಗೇನೆ ಈ ಶರೀರದಲ್ಲಿ ಇರುವಂತ ನನ್ನನ್ನ ಈ ಒಂದು ಕುಂಡಲಿನಿ ಶಕ್ತಿಯಲ್ಲಿ ಇರುವಂತಹ ಶೇಷ ಅವನಲ್ಲಿ ಪ್ರೇರಣೆ ಮಾಡಿ, ವಾಯುದೇವರನ್ನ ಪ್ರೇರಣೆ ಮಾಡಿ ನನಗೆ ಮೇಲಕ್ಕೆ ಥಾಟ್ಸ್ ಬರಬೇಕು, ಲೌಕಿಕ ವಿಷಯದಲ್ಲಿ ಆ ರುಚಿ ಹೋಗಬೇಕು, ಇದಲ್ಲಿ ಬರಬೇಕು ಅಂತ ಆ ಕೂರ್ಮನನ್ನ ನಾವು ಸ್ಮರಣೆ ಮಾಡ್ತೀವಿ. ಆಮೇಲೆ ಸಾರಿ ವರಾಹವನ್ನ ಸ್ಮರಣೆ ಮಾಡ್ತೀವಿ. ಆಮೇಲೆ ಅದಕ್ಕೆ ವರಾಹ ಮಾಡಿಸೋದು ಹ್ಯಾಗ್ ಮಾಡ್ತಾನಂದ್ರೆ, ನಮ್ಮ ಒಳಗೆ ಶೇಷದೇವರ ಶರೀರ ಪುರುಷ ಅಂತ ಹೇಳ್ತೀವಿ, ಅದು ಮಾತ್ರ ಅಲ್ಲ, ಒಳಗೆ ಇರುವಂತ ಪ್ರಾಣಶಕ್ತಿಯನ್ನ ವಾಯುದೇವರು ಶೇಷದೇವರ ಮೂಲಕ ಮಾಡಿಸ್ತಾನಂತ. ಶೇಷ ಪ್ರಾಣ ಅಂತ ಹೇಳ್ತಾರೆ, ಆ ಪ್ರಾಣ ಶೇಷಶಕ್ತಿಯನ್ನು ಮೇಲಕ್ಕೆ ಬರಬೇಕು. ಶೇಷನನ್ನು ಇನ್ನು ವಿಶೇಷ ಪ್ರಾರ್ಥನೆ ಸಂ ಶೇಷ ಏನಮ್ಮ, ಶೇಷ ಅಂದ್ರೆ ಶೇಷ ಅಲ್ಲ, ಶೇಷನಲ್ಲಿ ಇರುವಂತ ನಾರಾಯಣ. ಯಾಕೆ ಶೇಷ ಕನೆಕ್ಷನ್ ಹೇಗೆ ಬರುತ್ತೆ ಇಲ್ಲಿ ಅಂದ್ರೆ, ನಾವು ಮುಂಚೆ ಹೇಳಿದ್ದೀವಿ ಭೂ ಭುವ ಸ್ವಹ ಅಂತ ಹೇಳಿದ್ದೀವಲ್ಲ, ಅಲ್ಲೇ ನಿಲ್ಲೋದು. ಭೂ ಭುವ ಸ್ವಹ ಆದ ಮೇಲೆ ಎಲ್ಲವನ್ನೂ ಧಾರಣೆ ಮಾಡೋದು ಶೇಷ. ಆ ಶೇಷನಲ್ಲಿ ಇರುವಂತ ಆ ಶೇಷಶಾಹಿಯ ನೆನಪು, ಶೇಷ ಅಂದ್ರೂ ಭಗವಂತನನ್ನೇ, ಆ ಅಧಿಷ್ಠಾನ ಅಧಿಷ್ಠಾನದಲ್ಲಿ ಭಗವಂತನನ್ನೇ ಇಟ್ಕೋಬೇಕು. ಆ ಶೇಷ ಶೇಷ ಆದ ಮೇಲೆ ಆ ಒಂದು ಕಾಲ ಯಾವ ಯಾವ ಕಾಲದಲ್ಲಿ ಆ ಕಾಲಕ್ಕೆ ತಕ್ಕಂತೆ ಆಗಬೇಕಲ್ಲ. ಸೊ ಕಾಲ ಕಾಲ ರೂಪದಲ್ಲಿ ಇರುವಂತ ಕಾಲಕ್ಕೆ ಅನೇಕ ದೇವತೆಗಳಿದ್ದಾರೆ. ಕಾಲಕ್ಕೆ ಇಂಡಿಕೇಟರ್ ಹಿಂದಿನ ಪದ್ಯದಲ್ಲೆಲ್ಲ ನೋಡಿದ್ದೀವಿ, ಆದಿತ್ಯ ಅದೆಲ್ಲ ನೋಡಿದ್ದೀವಿಲ್ಲ. ಕಾಲ ನಿಯಾಮಕ ಆದಿತ್ಯ ನೋಡುವಾಗ ಅಲ್ಲಿ ಆದಿತ್ಯನಲ್ಲಿ ನಾವು ನಿಂತಿಲ್ಲ, ಆ ಹೊರಗಡೆ ಅವನು ಕಾಲ ಮಾಡ್ತಾನೆ, ನಮ್ಮ ಕಣ್ಣಲ್ಲಿ ಇದ್ದನು ಮಾಡಿಸ್ತಾನೆ, ಆ ಜ್ಞಾನ ಕೊಟ್ಟು ಮಾಡ್ತಾನೆ ಆಯಾ ಕಾಲಕ್ಕೆ ಅಂತ ಅಲ್ಲಿ ಅಪ್ಟು ರುದ್ರ ತನಕನ ಹೋದಿವಿ. ಸೊ ಅದಕ್ಕೆ ಈ ರುದ್ರನಲ್ಲಿ ಇರುವಂತಹ ಕಾಲಾಗ್ನಿ ಅಗ್ನಿ ರೂಪ ಅವನು, ಅವನು ಜ್ವಾಲ ಒಳಗಿಂದ ಕೊಡಬೇಕು. ಸೊ ಅದಕ್ಕೆ ರುದ್ರನನ್ನು ಇಟ್ಟುಕೊಳ್ತೀವಿ. ರುದ್ರ ಆದ ಮೇಲೆ ಈ ದುಷ್ಟಶಕ್ತಿಗಳೆಲ್ಲ ಬರಕ್ಕೆ ಈ ವಜ್ರ, ವಜ್ರ ಅಂದ್ರ ಇಂದ್ರನ ಮಗ ಅಂತ ಹೇಳ್ತಾರೆ, ಬಟ್ ಇಂದ್ರನ ಇಟ್ಕೊಳ್ಳೋದು. ಸೊ ಈ ಇಂದ್ರ, ಆ ಇಂದ್ರನಲ್ಲಿ ಆ ಒಂದು ವಜ್ರ ಆ ಒಂದು ಶಕ್ತಿಯನ್ನ ಕೊಟ್ಟು ದೈತ್ಯರಲ್ಲೆಲ್ಲ ಸಂಹಾರ ಮಾಡ್ತಾ ಇರ್ತಾನ ಇಂದ್ರದೇವರು. ಆ ಇಂದ್ರದೇವರನ್ನ ವಿಶೇಷ ಪ್ರಾರ್ಥನೆ ಮಾಡಿ ಇಷ್ಟೂ ರೂಪಗಳು ಇಷ್ಟೂ ಚಿಂತನೆಯಿಂದ ನಮ್ಗೆ ಆ ಒಂದು ಆ ದೇವರು ಒಂದು ಶಕ್ತಿ, ಈ ಶಕ್ತಿಯಿಂದ ಏನು ಮಾಡ್ತೀವಿ ಅಂದ್ರೆ ಅಸ್ತ್ರಾಯ ಪಟ್. ಇದು ಎಲ್ಲವೂ ಈ ದೇವತೆಗಳು ಎಲ್ಲಾ ರೂಪಗಳು ಅಸ್ತ್ರ, ಆ ಒಂದು 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 ಅಸ್ತ್ರದಂತೆ ಇರುತ್ತೆ. ಈ ಅಸ್ತ್ರ ಏನು ಮಾಡುತ್ತೆ ಅಂದ್ರೆ, ನಮಗೆ ಈ ಒಂದು ದುಷ್ಟಶಕ್ತಿಗಳು ಬರದೇ ನಮ್ಮನ್ನ ರಕ್ಷಣೆ ಮಾಡುತ್ತೆ ಅಂತ ಅಲ್ಲಿ ಅಲ್ಲಿ ಹಾಗೆ ನಾವು ಅಲ್ಲಿ ನೆಲೆಗೊಳ್ತೀವಿ. ಸೊ ಬೇಸಿಕಲಿ ಇಲ್ಲಿ ಬರೋದು ಅದಕ್ಕೆ ಕೂರ್ಮಾಯ ಅಂತ. ಕೂರ್ಮನನ್ನ ವಿಶೇಷವಾಗಿ ಕೂರ್ಮ ಸ್ಮರಣೆ, ಇದನ್ನ ದಾಸರಿ ಈ ಪದ್ಯದಲ್ಲಿ ಹೇಳಿದ್ದಾರೆ ಎಂಬುದಲ್ಲಿ ಕೃಷ್ಣ ಅರ್ಪಣ ಮಸ್ತು. ತೋರಿಕೊಂಬನ ಹೇಳಿಲ್ಲ, ಓಕೆ. ತೋರಿಕೊಂಬನು ತನ್ನ ರೂಪ ಅಂದ್ರೆ ಅಲ್ಲಿ ಹೇಳ್ತಾರೆ ಭೂರ್ಭುವಸ್ವ ಇದೆಲ್ಲ ಹೇಳೋದು, ಇದೆಲ್ಲ ಹೇಳೋವಾಗ ಬರುತ್ತದು ಭೂರ್ಭುವಸ್ವ ಇದೆಲ್ಲ. ಇದು ಭೂ ಭುವಸ್ವ ಆಯ್ತು, ಯಜುಸ್ಸಾಮ ಆಯ್ತು, ಆಮೇಲೆ ಅದರಿಂದ ಬರ ಪ್ರಾಣಾಪಾನ ವ್ಯಾನ ಆಯ್ತು, ಯಾವುದು ಕಣ್ಣಿಗೆ ಕಾಣಿಸೋದೇ ಇಲ್ಲ ನಮಗೆ. ಸೊ ಎಲ್ಲಿಂದ ತೋರಿಸ್ತಾನೆ ಅವನು ನಮ್ಗೆ, ಎಲ್ಲಿಂದ ತೋರೋದು ಅವನು ಅಂತ ಹೇಳಿದ್ರೆ ಅಲ್ಲಿ ಉಪನಿಷತ್ನೇ ಬರುತ್ತೆ. ಅಂದ್ರೆ ಅಲ್ಲಿ ತೈತ್ರಿಯ ಉಪನಿಷತ್ನೇ ಬರುತ್ತೆ, ಬೃಹದಾರಣ್ಯ ಉಪನಿಷತ್ ಬರ್ನ. ಯಾವ್ದು ಕಾಣಿಸೋದಿಲ್ಲವ ಅಂದ್ರೆ ಒಂದು ಕಾಣಿಸುತ್ತ, ನಾಲ್ಕನೇದು ನಿಮ್ಗೆ ಕಾಣಿಸುತ್ತಪ್ಪ ಅಂತ ಹೇಳ್ತಾರೆ. ಏನದು ನಾಲ್ಕನೇದೊಂದು ಭೂ ಭುವ ಸ್ವ ಆದ ಮೇಲೆ ಬರುವಂತ ಮಹಾ ಅಂತ ಬರುತ್ತ ಅಥವಾ ಪ್ರಣವ ಅಂತ ಹೇಳ್ತಾರೆ. ಅದು ಯಾವ್ದು ಅಂದ್ರೆ ನಿನ್ನ ಕಣ್ಣ ಮುಂದೆ ಕಾಣಿಸ್ತಾ ಅಲ್ಲ ಆ ಸೂರ್ಯ, ಆ ಸೂರ್ಯನಲ್ಲಿ ಆ ಭಗವಂತನನ್ನ ನೋಡು. ಸೊ ಸೂರ್ಯ ನಮಸ್ಕಾರ ಸೂರ್ಯನದೆಲ್ಲ ಬಂದು ಇದನ್ನ ಇದಲ್ಲಿ ಕೊನೆಗೊಳಿಸಿ ಅದನ್ನ ಹೇಳ್ತಾ ಇದ್ದಾರೆ. ಆ ಸೂರ್ಯ ದರ್ಶನ ಆತ್ ಅಂತ ಹೇಳ್ತಾರೆ. ಯಪ್ಪ ಸೂರ್ಯ ತಾನೇ ಕಾಣಿಸುತ್ತ ಅಂದ್ರೆ ಹಾಗೆ ತಾನೇ. ನೀನ್ ಎಲ್ಲಿ ಹೋದ್ರೂ ಒಂದು ಪಿಕ್ಚರ್ ನೋಡಿದೆ, ಇವ್ರ ನಮ್ಮ ಅಪ್ಪ ಇವ್ರ ನಮ್ಮ ಅಮ್ಮ ಅಂತ ಹೇಳಿದ್ರೆ ಪಿಕ್ಚರ್ ಅಂತ ನಾವು ಹೇಳಲ್ಲ. ಹಾಗೇನೆ ದೇವರು ಅದು ಒಳಗೆ ಇದ್ದಾನೆ, ದೇವರ ಪ್ರತೀಕ. ಉಳಿದೆಲ್ಲ ನಮ್ಗೆ ಕಾಣಿಸೋದಿಲ್ಲ. ಭೂ ಭುವ ಭೂ ಎಲ್ಲಿ ಕಾಣಿಸುತ್ತೆ? ನಾವ್ ಇರುವಂತ ಈ ಜಾಗ ಮಾತ್ರ ಕಾಣಿಸುತ್ತೆ. ಭೂ ಪೂರ ಕಾಣಿಸೋದಿಲ್ಲ, ಭುವ ಪೂರ ಕಾಣಿಸೋದಿಲ್ಲ, ಸ್ವರ್ಗಲೋಕ ಕಾಣಿಸೋದೇ ಇಲ್ಲ. ಋಗ್ವೇದ ಅಂದ್ರೆ ಅಷ್ಟೊಂದು ಜ್ಞಾನ, ಋಗ್ಲಿ ಇರುವಂತ ರುಚ ಅಂತ ಹೇಳ್ತಾರೆ. ಅದೊಂದು ಪದ್ಯ ರೂಪವಾದ ಜ್ಞಾನ, ಅಲ್ಲಿ ಅಲ್ಲಿ ಪದ್ಯ ರೂಪದಲ್ಲಿ ಇರುವಂತ ಜ್ಞಾನ ಅದು ಕಣ್ಣಿಗೆ ಕಾಣಿಸೋದಿಲ್ಲ. ಜ್ಞಾನ ಅಂತೂ ಕಣ್ಣಿಗೆ ಕಾಣಿಸೋದಿಲ್ಲ, ಅದು ಕಾಣಿಸೋದಿಲ್ಲ. ಪ್ರಾಣ ಅಪಾನ ಜ್ಞಾನ ಅದು ಕಣ್ಣಿಗೆ ಕಾಣಿಸೋದಿಲ್ಲ, ಇದು ಕಣ್ಣಿಗೆ ಕಾಣಿಸುತ್ತೆ. ದರ್ಶನ ಅದು ಸೂರ್ಯನಲ್ಲಿ ಇದ್ದಾನೆ, ಸೂರ್ಯ ಕಾಣಿಸ್ತಾನಲ್ಲ. ಸೂರ್ಯನನ್ನು ನಿಂತು ನೋಡಿದಾಗೆ ತೋರಿಕೊಂಬನು ತನ್ನ ರೂಪವ ಸರ್ವಠಾವಿನ. ಏನು ಸರ್ವಠಾವಿನಲ್ಲಿ ಎಲ್ಲಿಂದ ಬಂದು? ಸೂರ್ಯ ನೋಡಿದ್ದೆ ನಾನು, ಸೂರ್ಯ ಅಲ್ಲಿ ಇದ್ದಾನೆ. ಸರ್ವಠಾವು ಎಲ್ಲಿ ಬಂತು ಅಂದ್ರೆ ಸೂರ್ಯ ಇರೋವಾಗ ಆ ಬೆಳಕು ಎಲ್ಲಾ ಕಡೆನೂ ಬರುತ್ತಲ್ಲ, ಎಲ್ಲಾ ಕಡೆನೂ ನಿನಗೆ ನೋಡುವಂತ ಚಕ್ಷುಸನ್ನ ದೇವರು ಕೊಟ್ಟಿದ್ದಾನೆ. ಅದಕ್ಕೆ ನಾವು ದೇವರ ಮುಂದೆ ದೀಪ, ಕಾರ್ತಿಕ ದೀಪ ಅದೆಲ್ಲ ಇಡೋವಾಗ ಅಲ್ಲಿ ತೋರಿಕೊಂಬ, ಅಲ್ಲಿ ದೀಪ ಇಡುವಾಗ ಬರೀ ದೀಪ ದೇವರಿಗೆ ಹಚ್ಚುತ್ತೀವಿ ಅಂತ ದೀಪ ಅಲ್ಲ, ನಮ್ಮ ಅಜ್ಞಾನ ಹೋಗಲಕ್ಕೆ ಈ ರೂಪದಿಂದ ದೇವರ ಚಿಂತನೆಯೇ ಅದು ಒಂದೊಂದು ದೀಪ. ಒಂದು 27 ದೀಪಗಳು, ನಕ್ಷತ್ರ ದೀಪಗಳು ಹಚ್ಚುವಾಗ ಒಂದೊಂದೆಲ್ಲೂ ನಮ್ಗೆ ಆ ಜ್ಞಾನವನ್ನ ದೇವರು ಇದ್ದಾನೆ ಅಂಬೋದು ಆ ದೀಪದಿಂದ ಗೊತ್ತಾಗತ್ತೆ. ಯಾಕೆಂದ್ರೆ ದೀಪ ಇರೋ ಜಾಗಲ್ಲಿ ಕತ್ತಲೆ ಇರೋದಿಲ್ಲ, ದೇವರು ಅಂತಾದ್ದವನೇ ಅಂತ ಅಲ್ಲಿ ಸ್ಮರಣೆ ಅಲ್ಲಿ ಬರುತ್ತೆ. ಸೊ ತೋರಿಕೊಂಬನು ತನ್ನ ರೂಪವ ಸರ್ವಠಾವಿನಲ್ಲಿ, ತೋರಿ ಅಂದ್ರೆ ನಮ್ಮ ಈ ಅವಸ್ಥೆಯಲ್ಲಿ ಅಪ್ರಾಕೃತನಾಗ ತೋರಿಸೋದಿಲ್ಲ, ಪ್ರಾಕೃತ ಒಂದು ಮಾಧ್ಯಮವನ್ನು ಇಟ್ಟುಕೊಂಡು ಅವನು ಕಾಣಿಸ್ತಾನೆ, ನಮ್ಮ ಮನಸ್ಸಿಗೆ ಗೋಚರನಾಗ್ತಾನೆ ಎಂಬುದಲ್ಲಿ ಕೃಷ್ಣಾರ್ಪಣ ಮಸ್ತು.